ओम अज्ञानतिमिरन्धस्य ज्ञानाञ्जनाशलाकय चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद। हरे कृष्णा 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 हरे हरे, हरे रामा राम रामा हरे हरे। हरे कृष्णा डियर डिवोटीस्, ಹೋದ ಎಪಿಸೋಡಲ್ಲಿ ನಾವು ನರೋತ್ತಮ ದಾಸ್ ಠಾಕೂರ್ ಮಹಾಶಯ ಹೇಗೆ ನವದ್ವೀಪಕ್ಕೆ ಬಂದರು, ಅಲ್ಲಿ ಮಹಾಪ್ರಭುಗಳ ಮನೆಯಲ್ಲಿ ಅವ್ರಿಗೆ ನಡೆದಿರೋ ಅನುಭವಗಳ ಬಗ್ಗೆ ನಾವು ಮಾತಾಡಿದ್ವಿ. ಇವತ್ತು ಅಲ್ಲಿಂದ ಶುರು ಮಾಡೋಣ. ಶುಕ್ಲಾಂಬರ್ ಬ್ರಹ್ಮಚಾರಿ ಮತ್ತು ದಾಮೋದರ ಪಂಡಿತರವರು ನರೋತ್ತಮ ದಾಸರಿಗೆ ಶ್ರೀವಾಸ್ ಠಾಕೂರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಶ್ರೀವಾಸ್ ಠಾಕೂರ ಇಬ್ಬರು ಸಹೋದರರು ಶ್ರೀಪತಿ ಮತ್ತು ಶ್ರೀನಿಧಿ ಅಂತ ಇರೋರು ಅವ್ರನ್ನ ತುಂಬ ಪ್ರೀತಿಯಿಂದ ಆಹ್ವಾನಿಸ್ತಾರೆ. ಶ್ರೀವಾಸ ಆಂಗಣದಲ್ಲಿ ಆ ಒಂದು ಪ್ರಾಂಗಣನ ತೋರಿಸಿ ಇಲ್ಲಿಂದನೇ ಸಂಕೀರ್ತನ ಆಂದೋಳನೆ ಅನ್ನೋದು ಶ್ರೀ ಚೈತನ್ಯ ಮಹಾಪ್ರಭುಗಳು ಶುರು ಮಾಡಿದ್ದು ಅಂತ ತೋರಿಸಿದರು. ಇವಾಗ ಆ ಒಂದು ಪ್ರಾಂಗಣ ಒಂದು ನಿರ್ಜನ ಪ್ರದೇಶವಾಗಿತ್ತು. ನರೋತ್ತಮರಿಗೆ ಇದು ನೋಡಿ ತುಂಬ ದುಃಖ ಆಯಿತು. ನಾನು ಯಾಕೆ ಆವಾಗ ಇರಲಿಲ್ಲ, ನನಗೆ ಯಾಕೆ ಆ ಭಾಗ್ಯ ಸಿಕ್ಕಿಲ್ಲ, ನಾನು ಎಷ್ಟೊಂದು ದುರದೃಷ್ಟವಂತ ಅಂತ ತುಂಬಾ ನೆನೆಸ್ಕೊಂಡು ಅಳಕ್ಕೆ ಶುರು ಮಾಡಿದರು. ನರೋತ್ತಮನ ಆ ಒಂದು ಭಾವನ್ನು ಅರ್ಥ ಮಾಡಿಕೊಂಡು ಶ್ರೀನಿಧಿ ಅವರು ಕರ್ಕೊಂಡು ಹೋಗಿ ಒಂದು ಕಡೆ ಅವ್ರನ್ನ ಕೂರಿಸಿ ನೆರಳಲ್ಲಿ ನೀರು ಕೊಟ್ಟು ಆಮೇಲೆ ಅಲ್ಲಿ ನಡೆದಿರೋ ಅದ್ಭುತ ಕೀರ್ತನೆಗಳ ಬಗ್ಗೆ ಮಾತಾಡಿದರು. ನೆನೆಸ್ಕೊಳ್ಳೋಕ್ಕೆ ಆಗಲ್ಲ, ನಾವು ಯಾವತ್ತೂ ಆ ಥರ ಒಂದು ದೃಶ್ಯಗಳು ನೋಡೇ ಇರಲಿಲ್ಲ. ಇಲ್ಲಿ ನಡೀತಾ ಇರೋ ಕೀರ್ತನೆಗಳಿಗೆ ಮಹಾಪ್ರಭುಗಳೇ ಜೀವವಾಗಿದ್ದರು. ನಾವು ತುಂಬ ಸರಳವಾದ ರಾಗಗಳಲ್ಲೇ ಹಾಡ್ತಿದ್ವಿ, ಆದರೆ ತುಂಬ ಭವ್ಯವಾಗಿದ್ವು. ಮಹಾಪ್ರಭುಗಳು ಎದ್ದು ನೃತ್ಯ ಮಾಡೋಕ್ಕೆ ಶುರು ಮಾಡಿದರೆ ಅವರ ಅನುಯಾಯಿಗಳು ಹಾಗೆ ಹಾರಿಬಿಡೋರು ಸಂತೋಷದಿಂದ. ಮಹಾಪ್ರಭುಗಳು ತಮ್ಮ ಎರಡು ಕೈಗಳು ಚಾಚಿ ತನ್ನ ಕಣ್ಣುಗಳನ್ನ ಮೇಲೆ ನೋಡ್ತಾ ಕೂಗೋರು, ಹರಿ ಬೋಲ್ ಅಂತ ಹೇಳಿ. ಕೀರ್ತನೆಯಲ್ಲಿ ಭಕ್ತರು ಅವರ ಭಾವನೆಗಳನ್ನ ನಿಯಂತ್ರಿಸ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಕೆಲವರು ನೆಲದ ಮೇಲೆ ಬಿದ್ದು ಉರುಳೋರು, ಕೆಲವರು ಒಬ್ಬರನ್ನೊಬ್ಬರು ಅಪ್ಕೊಳ್ಳೋರು, ಕೆಲವರು ಅಳೋರು, ಕೆಲವರು ನಗೋರು, ಅಳೋರು ಮತ್ತೆ ನಗೋರು, ಕೂಗೋರು ಎಲ್ಲರೂ ಸೇರಿ ಹರಿ ಬೋಲ್ ಹರಿ ಹರಿ ಅಂತ ಹೇಳಿ. ಕೆಲವರು ಜ್ಞಾನನೇ ತಪ್ಪಿ ಬೀಳೋರು, ಎಲ್ಲರೂ ಭಕ್ತಿಯ ಸಾಗರದಲ್ಲಿ ಈಜಾಡೋರು. ನರೋತ್ತಮರಿಗೆ ಈ ಒಂದು ವಿಷಯಗಳನ್ನ ಕೇಳಿ ತುಂಬ ಭಾವಪರವಶ ಆಯಿತು. ಆವಾಗ ಶ್ರೀಪತಿ ಹೇಳಿದರು, ಒಂದು ಸತಿ ಏನಾಯಿತು ಗೊತ್ತಾ, ನಮ್ಮ ಅಣ್ಣ ಶ್ರೀವಾಸ ಕೂತ್ಕೊಂಡು ತಮ್ಮ ಶ್ರೀ ವಿಗ್ರಹನ ಪೂಜೆ ಮಾಡ್ತಿದ್ರು. ಆವಾಗ ಚೈತನ್ಯ ಮಹಾಪ್ರಭುಗಳಲ್ಲಿ ಬಂದು ಬಾಗಿಲನ್ನು ತಟ್ಟಿದರು. ಯಾರು ಪೂಜೆ ಮಾಡ್ತಾ ಇದೀಯಾ ನೀನು ಅಂತ ಹೇಳಿ ತಮ್ಮ ಗಂಭೀರವಾದ ಧ್ವನಿಯಲ್ಲಿ ಕೇಳಿದರು. ನೀನು ಯಾರು ಪೂಜೆ ಮಾಡ್ತಾ ಇದೆಯೋ ಅವನೇ ಬಂದು ನಿಂತ್ಕೊಂಡಿದ್ದಾನೆ, ಬಾಗಲನ್ನ ತೆಗಿ ಅಂತ ಹೇಳಿದರು. ಯಾವಾಗ ನಮ್ಮ ಅಣ್ಣ ಬಾಗಲನ್ನ ತೆಗೆದ್ರೋ ಅಲ್ಲಿ ನೋಡಿದರೆ ಮಹಾಪ್ರಭುಗಳು ಸಾಕ್ಷಾತ್ ಮಹಾವಿಷ್ಣು ರೂಪದಲ್ಲಿ ಅಲ್ಲಿ ನಿಂತಿದ್ರು. ಅದನ್ನು ನೋಡಿ ನಮ್ಮ ಅಣ್ಣನ ದೇಹನೇ ಕಂಪಿಸಿತು. ಕಣ್ಣಲ್ಲಿ ಆನಂದ ಬಾಷ್ಪಗಳು ಸುರಿಯೋಕ್ಕೆ ಶುರು ಮಾಡಿದರು. ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು, ಆದರೆ ನಮಗೆಲ್ಲರನ್ನೂ ಕರೆದ್ರು. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ ಅಂತ ಹೇಳಿದಾಗ ನಾವೆಲ್ಲರೂ ಓಡಿ ಬಂದ್ವಿ. ಆವಾಗ ನಮ್ಮೆಲ್ಲರಿಂದನೂ ನಮ್ಮ ಅಣ್ಣ ಭಗವಂತನ ಪೂಜೆ ಮಾಡಿಸಿದ್ರು, ಭಗವಂತನ ಆರತಿ ಮಾಡಿದ್ವಿ ಆ ಒಂದು ವಿಷ್ಣು ರೂಪದಲ್ಲಿ. ಇಬ್ಬರು ಶ್ರೀಪತಿ ಮತ್ತು ಶ್ರೀನಿಧಿ ಒಂದಾದಮೇಲೆ ಒಂದು, ಒಂದಾದಮೇಲೆ ಒಂದು ಅಲ್ಲಿ ನಡೆದಿರೋ ಒಂದೊಂದು ಅದ್ಭುತ ಘಟನೆಗಳ ಬಗ್ಗೆ ನರೋತ್ತಮರಿಗೆ, ಶುಕ್ಲಾಂಬರ ಬ್ರಹ್ಮಚಾರಿಗೆ ಮತ್ತು ದಾಮೋದರ ಪಂಡಿತರಿಗೆ ಹೇಳ್ತಾ ಹೋದರು. ಇಡೀ ದಿನ ಈ ಒಂದು ಲೀಲೆಗಳನ್ನ ಕೇಳೋದಲ್ಲೇ ಕಳೀತು. ಸೂರ್ಯಾಸ್ತ ಆಯಿತು. ಸಂಜೆ ಮತ್ತೆ ಶುಕ್ಲಾಂಬರ ಮತ್ತು ದಾಮೋದರ ಪಂಡಿತರು ನರೋತ್ತಮರನ್ನ ಮಹಾಪ್ರಭುಗಳ ಮನೆಗೇ ಕರ್ಕೊಂಡು ಬಂದರು. ಆವತ್ತು ರಾತ್ರಿ ನರೋತ್ತಮ ಅಲ್ಲೇ ಕಳೆದ್ರು. ಅವ್ರಿಗೆ ನಿದ್ದೆನೇ ಬರಲಿಲ್ಲ. ನಾನು ಎಷ್ಟು ಒಂದು ಭಾಗ್ಯವಂತ, ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೆಯಲ್ಲಿ ನಾನು ಇವತ್ತು ರಾತ್ರಿ ಕಳೀತಾ ಇದ್ದೀನಿ. ನನಗೆ ಒಂದೇ ಒಂದು ದುಃಖ, ಇಷ್ಟು ನಾನು ಭಗವಂತನ ಲೀಲಾ ಸ್ಥಳಗಳನ್ನ ನೋಡಿದ್ದೀನಿ, ಆದರೆ ಭಗವಂತನ ನೋಡಿಲ್ಲ. ಇದು ಹೇಗಾಯಿತು ಅಂದರೆ, ಒಂದು ಖಾಲಿಯಾದ ಒಂದು ರಂಗಮಂದಿರನ ನೋಡಿದಂಗೆ. ನರೋತ್ತಮ ಇದೇ ಥರ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಮಾಡಿಬಿಟ್ರು. ನರೋತ್ತಮನ ಸಮಾಧಾನ ಮಾಡೋಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಭಕ್ತ ವೃಂದದವರು ಅವರ ಕನಸಲ್ಲಿ ಪ್ರಕಟ ಆದರು. ಅವರೆಲ್ಲರೂ ನಾಮ ಸಂಕೀರ್ತನವನ್ನು ಮಾಡ್ತಾ ನೃತ್ಯ ಮಾಡ್ತಾ ಶ್ರೀವಾಸಾಂಗಣದಲ್ಲಿನೂ ದರ್ಶನ ಕೊಟ್ಟರು. ಚೈತನ್ಯ ಮಹಾಪ್ರಭುಗಳು ಬಂಗಾರ ವಿಗ್ರಹ ಥರ ಕಾಣ್ತಿದ್ರು. ಎಲ್ಲ ಕಡೆ ತಿರುಗ್ತಾ ಇದ್ರು, ಭ್ರಮಿಸ್ತಾ ಇದ್ರು. ನಿತ್ಯಾನಂದ ಪ್ರಭು ಆನಂದದಲ್ಲಿ ಕುಣಿತಾ ಇದ್ರು. ಪಕ್ಕದಲ್ಲಿ ಗದಾಧರ್, ಶ್ರೀ ಅದ್ವೈತಾಚಾರ್ಯ, ಮುರಾರಿ ಗುಪ್ತ, ಎಲ್ಲ ಭಕ್ತ ವೃಂದದವರು ಕಾಣ್ತಿದ್ರು. ಈ ಒಂದು ಅದ್ಭುತ ಒಂದು ದರ್ಶನ ಪಡೆದು ನರೋತ್ತಮನ ಸುಟ್ಟು ಹೋಗ್ತಾ ಇರೋ ಹೃದಯಕ್ಕೆ ವಿರಹದಿಂದ ಸುಟ್ಟು ಹೋಗ್ತಾ ಇರೋ ಹೃದಯಕ್ಕೆ ತುಂಬಾ ಒಂದು ಸಮಾಧಾನ ಸಿಕ್ತು. ಹೃದಯ ತಂಪಾಯಿತು. ತನ್ನ ಪ್ರಾಣ ಭಗವಂತನ ದರ್ಶನ ಪಡೆದು. ಮಾರನೇ ದಿವಸ ಬೆಳಗ್ಗೆ ನರೋತ್ತಮ ಭಾಳ ಭಕ್ತರನ್ನ ಭೇಟಿಯಾದರು. ಭಾಳ ಭಾಳ ಜಾಗಗಳು ಎಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಆಟಾಡಿದ್ರು, ಕೂತಿದ್ರು, ಭ್ರಮಿಸಿದ್ರು, ಕೀರ್ತನೆ ಮಾಡಿದರು, ಆ ಎಲ್ಲ ಸ್ಥಳಗಳನ್ನೂ ದರ್ಶನ ಪಡೆದರು. ಗಂಟೆಗಳು ನಿಮಿಷಗಳ ಥರ ಕಳೆದವು. ನರೋತ್ತಮರಿಗೆ ತುಂಬ ಆಶ್ಚರ್ಯ ಆಯಿತು. ಆ ವಯಸ್ಸಾಗಿರೋ ಭಕ್ತರು ಅಲ್ಲಿ ಸಿಗ್ತಾ ಇದ್ರು, ಅವರ ಮುಖದಲ್ಲಿ ಅಷ್ಟು ಒಂದು ಪ್ರೀತಿ ಇತ್ತು ಚೈತನ್ಯ ಮಹಾಪ್ರಭುಗಳಿಗಾಗಿ. ನರೋತ್ತಮರ ಅನುಭವ ಹೇಗಿತ್ತು ಅಂದರೆ, ಉದ್ಧವ ಯಾವಾಗ ಬೃಂದಾವನಕ್ಕೆ ಹೋಗಿ ಕೃಷ್ಣನ ವಿಯೋಗದಲ್ಲಿ ಇರೋ ಗೋಪಿಯರನ್ನ ಭೇಟಿ ಆಗ್ತಾರೋ ಅವ್ರು ಏನು ಅನುಭವ ಆಯಿತು ಅದೇ ಅನುಭವ ನವದ್ವೀಪದಲ್ಲಿ ನರೋತ್ತಮರಿಗೆ ಆಗ್ತಾ ಇತ್ತು. ಯಾಕೆಂದರೆ ಅಲ್ಲಿ ಇರೋ ಜನ ಚೈತನ್ಯ ಮಹಾಪ್ರಭುಗಳ ವಿಯೋಗದಲ್ಲಿ ಜೀವಂತವಾಗಿ ಇದ್ದರೂ ಹೌದು, ಆದರೆ ಅವನು ಜೀವಂತವಾಗಿ ಇಟ್ಟಿದ್ದು ಕೇವಲ ಚೈತನ್ಯ ಮಹಾಪ್ರಭುಗಳ ನೆನಪುಗಳು ಮಾತ್ರ. ನರೋತ್ತಮನಿಗೆ ಅವರ ನೋವು ತುಂಬ ಚೆನ್ನಾಗಿ ಅರ್ಥ ಆಯಿತು. ಇವು ಸಾಧಾರಣವಾದ ಭಾವನೆಗಳಲ್ಲ, ಇವು ಬಹಳ ದಿವ್ಯವಾದ ಭಕ್ತಿಯ ಪರಾಕಾಷ್ಠದಲ್ಲಿ ಇವರು ಅನುಭವಿಸ್ತಾ ಇರೋ ಭಾವನೆಗಳು ಅಂತ ಅವರಿಗೆ ಅರ್ಥ ಆಯಿತು. ಅವರು ಎಷ್ಟು ಹೇಳಿದ್ರೂ ನಾವದು ನರೋತ್ತಮರಿಗೆ ಸಾಕು ಅಂತ ಅನಿಸ್ಲಿಲ್ಲ. ಇನ್ನೂ 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 ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ಕೇಳಬೇಕು ಅವರಿಂದ ಅಂತ ತುಂಬ ಆಸೆ ಇತ್ತು. ಆದರೆ ಅವರೂ ಭಾಳ ವರ್ಷಗಳು ಕಾದಿದ್ರು. ಈ ಥರ ಒಂದು ಯುವಕ ಬರ್ತಾನೆ, ಒಂದು ಭಕ್ತ, ಮಹಾಪ್ರಭುಗಳ ಪ್ರೇಮ ಭಾವನೆ ತುಂಬಿರೋ ಒಂದು ಹುಡುಗ ಬರ್ತಾನೆ ಅಂತ ಅವರೆಲ್ಲ ಕಾಯ್ತಿದ್ರು. ಅದಕ್ಕೋಸ್ಕರ ನರೋತ್ತಮರನ್ನ ತುಂಬ ಪ್ರಶ್ನೆಗಳು ಅವರು ಕೇಳಿದರು. ಬೃಂದಾವನದಲ್ಲಿ ಹೇಗಿತ್ತು, ಗೋಸ್ವಾಮಿಗಳು ತಮ್ಮ ಒಂದು ಗ್ರಂಥಗಳಲ್ಲಿ ಏನು ಬರೆದಿದ್ದಾರೆ, ಮತ್ತು ಇವಾಗ ಪ್ರಚಾರ ಮಾಡೋ ಕೆಲಸ ಹೇಗೆ ನಡೀತಾ ಇದೆ, ಇವು ಎಲ್ಲ ವಿಷಯಗಳ ಬಗ್ಗೆ ಅವರೂ ತಿಳ್ಕೊಳ್ಳೋಕ್ಕೆ ತುಂಬ ಉತ್ಸುಕರಾಗಿದ್ದರು. ನರೋತ್ತಮರು ಅವರ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಾಯಿದ್ರು. ಮತ್ತು ಗೋಸ್ವಾಮಿಗಳ ಗ್ರಂಥದಲ್ಲಿ ಇರೋ ಆ ಗೌಪ್ಯವಾದ ವಿಷಯಗಳ ಬಗ್ಗೆಯೂ ಅವರಿಗೆ ಸಾಕಷ್ಟು ಹೇಳಿದರು. ಅಲ್ಲಿರೋ ಭಕ್ತರು ತುಂಬ ಮನಸ್ಸಿಟ್ಟು ಆ ಒಂದು ವಿಷಯಗಳ ಬಗ್ಗೆ ಕೇಳೋರು. ಅವರಿಗೆ ನರೋತ್ತಮನ ನೋಡಿದರೆ ಚೈತನ್ಯ ಮಹಾಪ್ರಭುಗಳನ್ನ ನೋಡಿದ್ದಷ್ಟು ಒಂದು ಆನಂದ ಸಿಕ್ತಿತ್ತು. ನಿಜವಾಗ್ಲೂ ಆ ಸಮಯನೇ ವಾಪಸ್ ಹೋಯ್ತೇನೋ, ಮತ್ತೆ ಚೈತನ್ಯ ಮಹಾಪ್ರಭುಗಳು ಅವ್ರ ಮುಂದೆ ಬಂದಿದ್ರೇನೋ ಅಂತ ಅಷ್ಟು ಒಂದು ಸಂತೋಷ ಅವರಿಗೆ ಆಯಿತು. ನರೋತ್ತಮನ ಮುಖದಲ್ಲಿ ಆ ಸುಂದರವಾದ ಮುಖ, ಅವರ ದೇಹದಲ್ಲಿ ಇರೋ ಲಕ್ಷಣಗಳು ಎಲ್ಲನೂ ಚೈತನ್ಯ ಮಹಾಪ್ರಭುಗಳ ಥರನೇ ಇತ್ತು. ಒಂದೇ ಒಂದು ವ್ಯತ್ಯಾಸ ಏನಂದರೆ, ನರೋತ್ತಮರು ಬಂದು ಚೈತನ್ಯ ಮಹಾಪ್ರಭುಗಳ ವಿಯೋಗದಲ್ಲಿ ಅಳ್ತಾ ಇದ್ದರು, ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ವಿಯೋಗದಲ್ಲಿ ಅಳ್ತಾ ಇದ್ದರು. ಅಷ್ಟೇ ಒಂದು ವ್ಯತ್ಯಾಸ. ನರೋತ್ತಮರಿಗೆ ನವದ್ವೀಪ ವಾಸಿಗಳ ಜೊತೆ ಕಳೆದಿರೋ ದಿನಗಳು ತುಂಬ ತುಂಬ ಸಂತೋಷದಿಂದ ಕಳೀತು ಸಮಯ. ಅಲ್ಲಿ ಬಿಟ್ಟು ಹೋಗಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಅವರಿಗೆ ತುಂಬಾ ದುಃಖ ಆಯಿತು. ಆದರೆ ಹೋಗಲೇಬೇಕಿತ್ತು. ಅದಕ್ಕೋಸ್ಕರ ನರೋತ್ತಮ ಶುಕ್ಲಾಂಬ್ರ ಬ್ರಹ್ಮಚಾರಿ ಹತ್ರ ಹೋಗಿ ತುಂಬ ನಮ್ರತೆಯಿಂದ ಕೇಳ್ಕೊಳ್ತಾರೆ, ನಾನು ಇನ್ನು ಜಗನ್ನಾಥ್ಪುರಿಗೆ ಹೋಗಿ ಅಲ್ಲಿರೋ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳನ್ನ ನಾನು ನೋಡಬೇಕಿತ್ತು ಅಂತ ಕೇಳಿಕೊಂಡ್ರು. ಶುಕ್ಲಾಂಬರಂ ಬ್ರಹ್ಮಚಾರಿ ತುಂಬ ದಯೆಯಿಂದ ನರೋತ್ತಮನ ನೋಡಿದರು. ಅವ್ರ ಕಣ್ಣುಗಳಲ್ಲಿ ಪ್ರೀತಿನೂ ಇತ್ತು, ಸ್ವಲ್ಪ ದುಃಖನೂ ಇತ್ತು. ಮಹಾಪ್ರಭುಗಳು ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದು ಕೇವಲ ನಿನ್ನನ್ನು ಒಂದು ದಿವಸ ನಾವು ನೋಡ್ತೀವಿ ಅಂತ, ನೀನಿಲ್ಲಿ ಬಂದಿದ್ದು ನಮಗೆ ತುಂಬಾ ಸಮಾಧಾನ ಕೊಡ್ತು, ನಮ್ಮ ದುಃಖನ ಸ್ವಲ್ಪ ಹೊತ್ತಾದರೂ ಮರೆಯೋಕ್ಕೆ ಒಂದು ಅವಕಾಶ ಕೊಡ್ತು. ಆದರೆ ಇನ್ನೂ ಭಾಳ ಭಾಳ ಭಕ್ತರಿದ್ದಾರೆ, ಎಲ್ಲರೂ ನಿನ್ನನ್ನು ನೋಡೋಕ್ಕೆ ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ನೀನು ಹೋಗಲೇಬೇಕು. ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ಅವರ ಮಾಡಿರೋ ಎಲ್ಲ ಯೋಜನೆಗಳನ್ನ ನೀನು ನೆರವೇರಿಸ್ತೀಯ ಅಂತ ನನಗೆ ತುಂಬಾ ನಂಬಿಕೆ ಇದೆ. ನೀನು ಈ ಅದ್ಭುತ ಸೇವೆಯನ್ನು ನೀನು ಮಾಡೇ ಮಾಡ್ತೀಯ ಅಂತ ಹೇಳಿ ಆಶೀರ್ವದಿಸಿದರು. ಒಬ್ಬರೊಬ್ಬರೇ ಭಕ್ತರು ನರೋತ್ತಮನ್ನ ವಿದಾಯ ಮಾಡೋಕ್ಕೆ ಬಂದರು. ನರೋತ್ತಮರಿಗೆ ತುಂಬಾ ಒಂಥರ ಹೃದಯದೊಳಗೆ ದುಃಖ ತುಂಬಿ ಬರ್ತಾ ಇತ್ತು. ಒಂದೊಂದು ಭಕ್ತರ ಪಾದ ಸ್ಪರ್ಶ ಮಾಡಿದರು. ಇನ್ನು ಹೊರಟು ಬರಬೇಕಾದ್ರೆ ಮತ್ತೆ ಒಂದ್ಸತಿ ಮಹಾಪ್ರಭುಗಳ ಮನೆಗೆ ಹೋಗಿ ಅಲ್ಲಿ ಪ್ರಾಂಗಣದಲ್ಲಿ ಬಿದ್ದು ಜೋರು ಜೋರಾಗಿ ಅಳಕ್ಕೆ ಶುರು ಮಾಡಿದರು. ಈ ವಿಯೋಗನ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅವರಿಂದ. ಹೇಗೋ ಸಮಾಧಾನ ಮಾಡಿಕೊಂಡು ಎದ್ದು ನಿಂತ್ಕೊಂಡು ದಕ್ಷಿಣ ಕಡೆ ಶಾಂತಿಪುರ ಕಡೆ ನಡೆಯೋಕ್ಕೆ ಶುರು ಮಾಡಿದರು. ನವದ್ವೀಪ ವಾಸಿಗಳು ಎಲ್ಲರೂ ಊರಾಚೆ ಬಂದು ನಿಂತ್ಕೊಂಡ್ರು. ನರೋತ್ತಮ ಎಷ್ಟು ತನಕ ಕಾಣ್ತಾ ಇದ್ದರು ಅಲ್ಲಿ ತನಕನೂ ಅವರು ಅಲ್ಲೇ ನಿಂತ್ಕೊಂಡು ಅವ್ರನ್ನ ನೋಡ್ತಾನೇ ಇದ್ದರು. ಕಣ್ಣುಗಳಿಂದ ಅವ್ರನ್ನ ಹಿಂಬಾಲಿಸ್ತಾ ಇದ್ದರು. ನರೋತ್ತಮರ ಪ್ರಯಾಣ ಜಗನ್ನಾಥ್ಪುರಿ ಕಡೆ ಹೋಗ್ತಾ ಹೋಗ್ತಾ ಪ್ರಥಮವಾಗಿ ಅವರು ಶಾಂತಿಪುರಕ್ಕೆ ಹೋಗ್ತಾರೆ. ಅಲ್ಲಿ ಅಲ್ಲಿ ಅದ್ವೈತಾಚಾರ್ಯರ ಮಗನಾದ ಶ್ರೀ ಅಚ್ಯುತಾನಂದ ಭೇಟಿಯಾಗ್ತಾರೆ. ಅದ್ವೈತಾಚಾರ್ಯರ ಬಹಳ ಬಹಳ ಶಿಷ್ಯರು ಅವರಿಗೆ ಅಲ್ಲಿ ಸಿಗ್ತಾರೆ. ಅಲ್ಲಿಂದ ಹರಿ ನದಿ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಗಂಗೆಯನ್ನು ದಾಟಿ ಆಚೆ ಅಂಬಿಕಾ ಕಾಲ್ನ ಅಂತ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಶ್ಯಾಮಾನಂದರ ಗುರುಗಳಾದ ಹೃದಯ ಚೇತನನ್ನು ಅವರು ಭೇಟಿಯಾಗ್ತಾರೆ. ಅವರ ಭಾಳ ಖ್ಯಾತಿ ಪಡೆದ ಗೌರ್ನಿತಾಯಿ ಶ್ರೀ ವಿಗ್ರಹಗಳ ದರ್ಶನನೂ ಪಡೀತಾರೆ. ಅಲ್ಲಿಂದ ಕರ್ದಾಹ ಅಂತ ಊರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಶ್ರೀ ನಿತ್ಯಾನಂದ ಪ್ರಭುಗಳ ಹೆಂಡತಿಯರು ಶ್ರೀ ವಸುಧಾ ಮತ್ತು ಶ್ರೀ ಜಾಹ್ನವ ಮಾತಾ ಮತ್ತು ನಿತ್ಯಾನಂದ ಪ್ರಭುಗಳ ಮಗನಾದ ಶ್ರೀ ವೀರಚಂದ್ರ ಪ್ರಭುಗಳ ದರ್ಶನ ಪಡೀತಾರೆ. ನಡೀತಾ ನಡೀತಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಾ ಹೋಗ್ತಾ ಮಹಾಪ್ರಭುಗಳ ಭಾಳ ಭಾಳ ಅನುಯಾಯಿಗಳನ್ನ ನರೋತ್ತಮರು ಭೇಟಿಯಾಗ್ತಾರೆ. ಅದರಿಂದ ಅವರಿಗೆ ತುಂಬ ಒಂದು ಖುಷಿಯಿಂದ ಈ ಒಂದು ಪ್ರಯಾಣ ಆಯಿತು. ಯಾಕೆಂದರೆ ಭಾಳ ಕಡೆ ಅವರು ಈ ಲೀಲೆಗಳನ್ನ ಕೇಳಿ ಕೂಗ್ತಾ ಅಳ್ತಾ ನಗ್ತಾ ಕೆಲವು ಸಮಯಗಳಲ್ಲಿ ಜ್ಞಾನ ತಪ್ತಾ ಇದ್ದರು. ಯಾವಾಗ ಈ ಮಹಾತ್ಮರು ಅವರ ಒಂದು ಚೈತನ್ಯ ಮಹಾಪ್ರಭುಗಳ ಜೊತೆ ಅವರಿಗೆ ನಡೆದಿರೋ ಅನುಭವಗಳ ಬಗ್ಗೆ ಹೇಳ್ತಾ ಇದ್ದಾಗ ಹೋಗ್ತಾ ಹೋಗ್ತಾ ನರೋತ್ತಮ ದಾಸರಿಗೆ ಅವರ ಚೈತನ್ಯ ಮಹಾಪ್ರಭುಗಳ ವಿಯೋಗ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಈ ವಿಯೋಗದಲ್ಲಿ ಅವರ ಬಹಳ ಬಹಳ ಕೀರ್ತನೆಗಳು ಭಗವಂತನ ವಿರಹದಲ್ಲಿ ಬರೀತಾರೆ. ಚೈತನ್ಯ ಮಹಾಪ್ರಭುಗಳ ಸ್ಮರಣೆ ಮಾಡ್ತಾ ಮಾಡ್ತಾ ಅವರು ಜಗನ್ನಾಥ್ಪುರಿ ಕಡೆ ಹೋಗ್ತಾ ಇರ್ತಾರೆ. ಅಲ್ಲಿ ಭಗವಂತ ಚೈತನ್ಯ ಮಹಾಪ್ರಭುಗಳು ಯಾವ ಯಾವ ಹಳ್ಳಿಗಳಲ್ಲಿ ಅವರು ಉಳಿದು ಜಗನ್ನಾಥ್ಪುರಿ ಕಡೆ ಹೋದರೋ ಅದೇ ಹಳ್ಳಿಗಳಲ್ಲಿ ನರೋತ್ತಮರೂ ಉಳಿತಾ ಇದ್ದರು. ಅಲ್ಲಿ ಇದ್ದು ಅಲ್ಲಿರೋ ಜನರಿಗೆ ಜೊತೆ ಕೃಷ್ಣ ಕಥಾ ಬಗ್ಗೆ ಚರ್ಚಿಸ್ತಾ ಇದ್ದರು. ಅಲ್ಲಿರೋ ಜನಗಳಿಗೆ ನಿಜವಾಗ್ಲೂ ಮತ್ತೆ ಮಹಾಪ್ರಭು ಬಂದ್ರೇನೋ ಅನ್ನೋ ಒಂದು ಅನುಭವ ಆಯಿತು. ನರೋತ್ತಮರ ಭಕ್ತಿಯನ್ನು ನೋಡಿ ಅವರ ಸುಂದರವಾದ ಲಕ್ಷಣಗಳನ್ನ ನೋಡಿ ಅವರಿಗೆ ತುಂಬ ಆಕರ್ಷಣೆ ಆಯಿತು. ಪ್ರತಿದಿನ ಬೆಳಗ್ಗೆ ನರೋತ್ತಮರು ಅವರು ಊರು ಬಿಟ್ಟು ಹೋದಾಗ ಜನರೆಲ್ಲ ಗುಂಪು ಸೇರೋರು, ಅವ್ರ ಜೊತೆ ನಡೆಯೋರು, ಇವ್ರನ್ನ ಹೇಗೆ ಬಿಡಿಸ್ಕೊಳ್ಳೋದು ಅಂತ ನೋಡಿದಾಗ ಅವರು ಬಿಡ್ತಾನೇ ಇರಲಿಲ್ಲ. ನರೋತ್ತಮರು ತುಂಬ ಮಧುರವಾದ ವಚನಗಳಿಂದ ಅವರಿಗೆ ಬೇಡ್ಕೊಳ್ಳೋರು, ನಾನು ಹೋಗಲೇಬೇಕು, ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ನಾನು ದರ್ಶನ ಮಾಡಲೇಬೇಕು ಜಗನ್ನಾಥ್ಪುರಿಯಲ್ಲಿ ಅಂತ ಅವನ್ನ ತುಂಬಾ ಕೇಳಿಕೊಂಡು ಒಂದೊಂದು ಊರನ್ನು ಬಿಟ್ಟು ಹೋಗ್ತಾ ಬಂದರು. ಒಂದು ಹಳ್ಳಿಯಲ್ಲಿ ನರೋತ್ತಮರು ಒಂದು ವಯಸ್ಸಾಗಿರೋ ಒಂದು ಅಜ್ಜನ ನೋಡ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗಿರೋರು. ಅವರು ನರೋತ್ತಮನ ಕರೆದು, ಇಲ್ಲಿ ಬಾ ನನ್ನ ಜೊತೆ ಕೂತ್ಕೊ, ನಾನೊಂದು ವಿಷಯ ಹೇಳಬೇಕು ನಿನಗೆ, ಇದು ನಾನು ನನ್ನ ಕಣ್ಣಿಂದ ಕಂಡಿರೋದು ಗೊತ್ತಾ ಅಂತ ಹೇಳಿದರು. ನರೋತ್ತಮರು ತುಂಬ ಉತ್ಸುಕರಾಗಿ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ರು. ಚೈತನ್ಯ ಮಹಾಪ್ರಭುಗಳು ಯಾವಾಗ ನಮ್ಮ ಊರಿಗೆ ಬಂದರೋ ನನಗೆ ತುಂಬ ಆಶ್ಚರ್ಯವಾಯಿತು. ಮಹಾಪ್ರಭುಗಳು ಹೇಗೆ ನಡೀತಾ ಇದ್ರು ಗೊತ್ತಾ, ಒಂದು ಸಿಂಹ ಥರ ನಡೀತಾ ಇದ್ರು, ತುಂಬ ಗಂಭೀರವಾಗಿ. ಅವ್ರನ್ನ ಒಂದು ಸತಿ ನೋಡಿಬಿಟ್ರೆ ಕಣ್ಣುಗಳು ಬೇರೆ ಯಾವುದು ನೋಡೋಕ್ಕೆ ಇಚ್ಛೆ ಪಡಲ್ಲ. ಅವ್ರು ನಡೀತಾ ಇರಬೇಕಾದ್ರೆ ಒಂದು ಕಾತರತೆಯಿಂದ ನಡೆಯೋರು ಜಗನ್ನಾಥ್ ಪುರಿ ಕಡೆ. ಮಧ್ಯದಲ್ಲಿ ನೀರಿರಲಿ ದಾರಿ ಇರಲಿ ಇಲ್ಲದೇ ಇರಲಿ ಯಾವುದಕ್ಕೂ ಅವರು ಗಮನ ಕೊಡ್ತಿರಲಿಲ್ಲ. ಅವ್ರ ಜೊತೆ ನಿತ್ಯಾನಂದ ಪ್ರಭುಗಳು, ಗದಾಧರ, ಮುಕುಂದ, ಗೋವಿಂದ, ಜಗದಾನಂದ ಮತ್ತು ಬ್ರಹ್ಮಾನಂದ, ಅವರು ಎಲ್ಲರೂ ಅವ್ರನ್ನ ರಕ್ಷಣೆಗಾಗಿ ಅವರು ಹಿಂಬಾಲಿಸ್ತಾ ಇದ್ದರು. ಅವ್ರ ಭಕ್ತರ ಜೊತೆ ಕೂತ್ಕೊಂಡು ಪ್ರಸಾದ ತಗೋಬೇಕಾದ್ರೂ ನಾನು ನೋಡಿದೆ, ಭಗವಂತ ಒಂದು ಅಗಳೂ ತಿಂತಿರಲಿಲ್ಲ. ಅವರಿಗೆ ಪೂರಿಗೆ ಸೇರಬೇಕು, ಪೂರಿಗೆ ಸೇರಬೇಕು ಅಂತ ಒಂದು ಕಾತರತೆಯಲ್ಲಿ ಎದ್ದು ನಿಂತ್ಕೊಂಡ್ಬಿಡೋರು. ಎಷ್ಟು ದೂರ ಇದೆ, ಇನ್ನೂ ಎಷ್ಟು ದೂರ ಇದೆ ಜಗನ್ನಾಥ ಪುರಿ, ಇನ್ನೂ ಎಷ್ಟು ಸಮಯ ಬೇಕು ನನ್ನ ಭಗವಂತ ಜಗನ್ನಾಥ ಸ್ವಾಮಿಯನ್ನು ನೋಡೋಕ್ಕೆ ಅಂತ ಕೇಳೋರು. ಭಗವಂತನ ಈ ಒಂದು ಭಾವನೆಯನ್ನು ನೋಡಿ ಮುಕುಂದ ಕೀರ್ತನೆ ಶುರು ಮಾಡಿದರು. ಕೀರ್ತನೆ ಶುರು ಆದ ತಕ್ಷಣ ಭಗವಂತ ನೃತ್ಯ ಮಾಡೋಕ್ಕೆ ಶುರು ಮಾಡಿದರು. ನರೋತ್ತಮರಿಗೆ ಇದು ಕೇಳಿ ತುಂಬ ಆನಂದ ಆಯಿತು. ಭಗವಂತ ಅಷ್ಟು ಒಂದು ಉತ್ಸುಕನಾಗಿದ್ದ ಜಗನ್ನಾಥ್ ಪುರಿಗೆ ಹೋಗಲಿಕ್ಕೆ ಅಂತ ಹೇಳಿ. ಆವಾಗ ಅಜ್ಜ ಹೇಳಿದ್ದು, ನಮ್ಮೂರು ಜನ ತುಂಬ ಭಾಗ್ಯವಂತರು, ಯಾಕಂದರೆ ವೈಕುಂಠದಲ್ಲಿ ಇರೋ ಸ್ವಾಮಿ ನಮ್ಮ ಕಣ್ಮುಂದೆ ನೃತ್ಯ ಮಾಡ್ತಾಯಿದ್ರು. ಕಣ್ಣಿಂದ ಕಣ್ಣೀರು ಪ್ರವಾಹ ಆಗ್ತಾಯಿತ್ತು. ಅವ್ರು ಜೋರು ಜೋರಾಗಿ ನೃತ್ಯ ಮಾಡ್ತಾ ಭ್ರಮಿಸ್ತಾ ಇದ್ರು, ತಿರುಗ್ತಾ ಇದ್ರು. ಅವ್ರ ಕಣ್ಣೀರು ಬಂದು ನಮ್ಮ ಮೇಲೆ ಚಿಮ್ತಾ ಇತ್ತು. ಮಳೆ ಬಂದಂಗೆ ನಾವು ಒದ್ದೆ ಆಗಿಬಿಟ್ವಿ. ನರೋತ್ತಮ ಕೂಗ್ಬಿಟ್ರು, ಯಾಕೆ ನಾನು ಆವಾಗ ಇರಲಿಲ್ಲ ಅಂತ ಹೇಳಿ. ಆ ಒಂದು ಅಜ್ಜನ ಪಾದಕ್ಕೆ ಬಿದ್ದು, ನೀವು ಭಾಳ ಭಾಳ ಭಾಗ್ಯವಂತರು ಅಂತ ಹೇಳಿದರು. ಅಜ್ಜ ನರೋತ್ತಮನ್ನ ಎತ್ತಿ ಹಿಡಿದು ಮತ್ತೆ ಕೂರಿಸ್ಕೊಂಡು, ಇನ್ನು ಸ್ವಲ್ಪ ದೂರ ಇಲ್ಲಿಂದ ಅಲ್ಲಿ ಒಂದು ದಾರಿ ಬರುತ್ತೆ, ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತು ತಮ್ಮ ಅನುಯಾಯಿಗಳು ನೀಲಾಚಲಕ್ಕೆ ಹೋಗೋ ದಾರಿಯಲ್ಲಿ ಅಲ್ಲಿ ಒಬ್ಬ ತೆರಿಗೆ ಸಂಗ್ರಹ ಮಾಡೋನು ಇದ್ದ, ಅವನು ಹಣ ಕಟ್ಟೋ ತನಕ ನಾನು ನಿಮ್ಮನ್ನು ಹೋಗೋಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟ. ನರೋತ್ತಮ ಯೋಚನೆ ಮಾಡಿದರು, ಭಗವಂತನ ಹತ್ರ ಹೋಗಿ ನೀನು ತೆರಿಗೆ ಕಟ್ಟು ಅಂತ ಯಾವನಾದ್ರೂ ಕೇಳ್ತಾನ ಅಂತ ಹೇಳಿ. ಆದರೆ ಆ ತೆರಿಗೆ ಸಂಗ್ರಹ ಮಾಡೋನು ಯಾವಾಗ ಮಹಾಪ್ರಭುಗಳ ಮುಖ ನೋಡಿದ್ರು, ಅವರ ಗಂಭೀರವಾದ ಮೈಕಟ್ಟು, ಅವರ ಮುಖ, ಅವ್ರ ಭಾವನೆ ಇವೆಲ್ಲನೂ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಯಿತು. ನಿಮ್ಮ ಜೊತೆ ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಿದರು. ಆವಾಗ ಗೌರಾಂಗ ಮಹಾಪ್ರಭುಗಳು ಹೇಳಿದರು, ನನ್ನ ಜೊತೆ ಯಾರೂ ಇಲ್ಲ, ನಾನು ಯಾರವನು ಅಲ್ಲ, ನಾನು ಒಬ್ಬನೇ ಇದ್ದೀನಿ, ಆದರೆ ಈ ಇಡೀ ಪ್ರಪಂಚ ನಂದು ಅಂತ ಹೇಳಿಬಿಟ್ರು. ಇದನ್ನು ಹೇಳಿ ಭಗವಂತನ ಕಣ್ಣಿಂದ ಕಣ್ಣೀರು ಸುರಿಯೋಕ್ಕೆ ಶುರುವಾಯಿತು. ಎಷ್ಟು ಕಣ್ಣೀರು ಅಂತ ಹೇಳಿದರೆ ಜಲ ಪ್ರವಾಹಗಳ ಥರ ಆ ಕಣ್ಣೀರು ಸುರಿತಾ ಇತ್ತು ತನ್ನ ಕೆನ್ನೆಗಳ ಮೇಲೆ. ಆವಾಗ ಆ ಮನುಷ್ಯ ನೋಡಿ, ಹೇ ಸ್ವಾಮಿ, ನೀವು ದಯವಿಟ್ಟು ಹೋಗಿ, ನೀವೇನು ಹಣ ಕಟ್ಟೋದು ಬೇಡ, ಆದರೆ ನಿಮ್ಮ ಜೊತೆ ಬಂದಿದ್ದಾರಲ್ಲ ಅವರಿಗೆ ಮಾತ್ರ ನಾನು ಹಣನ ಸೇಕರಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ಸ್ವಾಮಿ ಏನು ಮಾಡಿದರು, ಭಗವಂತ ಏನು ಮಾಡಿದರು ಅಂತ ಹೇಳಿದಾಗ, ಆವಾಗ ಆ ಅಜ್ಜ ಅಳ್ತಾ ಹೇಳಿದರು, ಭಗವಂತ ತಮ್ಮ ಭಕ್ತರನ್ನು ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋದರು. ಹೋಗಿ ಅಲ್ಲಿ ಕೂತ್ಬಿಟ್ಟು ಒಂದಿಷ್ಟು ಅತ್ರು ಅಂತ ಹೇಳಿದರೆ ಆ ಕಣ್ಣೀರನ್ನು ನಿಯಂತ್ರಿಸಲಿಕ್ಕೆ ಭಗವಂತನಿಗೇನೆ ಆಗ್ತಿಲ್ವೇನೋ ಅಂತ ಅನ್ನಿಸ್ತು. ಆ ಕಣ್ಣೀರನ್ನು ನೋಡಿಬಿಟ್ಟು ಈ ಕಡೆ ಭಕ್ತರೆಲ್ಲ ಅಳಕ್ಕೆ ಶುರು ಮಾಡಿದರು, ನಿತ್ಯಾನಂದ ಪ್ರಭುಗಳು ಮತ್ತು ಗದಾಧರ, ಮುಕುಂದ, ಗೋವಿಂದ ಇವರು ಎಲ್ಲರೂ ಅಳಕ್ಕೆ ಶುರು ಮಾಡಿದರು. ಎಲ್ಲಿ ಭಗವಂತನ ರಕ್ಷಣೆಗಾಗಿ ನಾವು ಹೋಗೋಕ್ಕೆ ಆಗಲ್ವೇನೋ ಅಂತ ಅವರು ಹೆದರ್ಬಿಟ್ರು. ಈ ಒಂದು ದೃಶ್ಯವನ್ನು ನೋಡಿ ಆ ಮನುಷ್ಯನಿಗೆ ತುಂಬ ಆಶ್ಚರ್ಯ ಆಯಿತು. ಅವನ ಕಲ್ಲಾದ ಹೃದಯ ಕರುಕ್ತು ಭಗವಂತನ ಆಳೋದನ್ನು ನೋಡಿ, ಅವರ ಭಕ್ತನ ಆಳೋದನ್ನು ನೋಡಿ. ಆ ಮನುಷ್ಯ ಹೇಳಿದ್ದು, ಈ ಸನ್ಯಾಸಿ ಸಾಧಾರಣ ಮನುಷ್ಯ ಅಲ್ಲ, ಒಂದು ಸಾಧಾರಣ ಮನುಷ್ಯನಿಂದ ಇಷ್ಟು ಕಣ್ಣೀರು ಉತ್ಪತ್ತಿ ಮಾಡೋಕ್ಕೆ ಆಗಲ್ಲ. ಮತ್ತೆ ಭಕ್ತರನ್ನ ನೋಡಿ, ನಿಜವಾಗ್ಲೂ ನನಗೆ ಹೇಳಿ, ನೀವೆಲ್ಲರೂ ಯಾರು, ಈ ಸನ್ಯಾಸಿ ಯಾರು ಅಂತ ಹೇಳಿ. ಆವಾಗ ಅವರು ಹೇಳಿದರು, ಈ ಸನ್ಯಾಸಿ ನಮ್ಮ ಒಡೆಯ, ನಮ್ಮ ಪ್ರಾಣನಾಥ, ನೀವು ಕೇಳಿರ್ತೀರ ಅವರ ಹೆಸರು, ಅವರ ಹೆಸರು ಶ್ರೀಕೃಷ್ಣ ಚೈತನ್ಯ, ನಾವು ಅವರ ದಾಸರು ಅಂತ ಹೇಳಿ ಅವರು ಅಳಕ್ಕೆ ಶುರು ಮಾಡಿದರು ಭಗವಂತನ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ. ಇದನ್ನು ಕೇಳಿ ಆ ತೆರಿಗೆ ಸಂಗ್ರಹಿಸೋನು ಅವನಿಗೆ ಭಾವ ಪರವಶಕ್ಕೆ ಅವನು ಒಳಗಾದ, ಅವನು ಅಳಕ್ಕೆ ಶುರು ಮಾಡ್ದ, ಓಡೋಗಿ ಭಗವಂತನ ಪಾದಕ್ಕೆ ದಂಡವತ್ ಪ್ರಣಾಮಗಳು ಮಾಡಿ, ನನಗೆ ನನ್ನ ಭಾಗ್ಯದಿಂದ ನಿಮ್ಮ ದರ್ಶನ ನನಗೆ ಸಿಗ್ತಾ ಇದೆ, ನಾನು ಸಾವಿರ ಸಾವಿರ ಕೋಟಿ ಜನ್ಮಗಳ ಪುಣ್ಯ ಮಾಡಿದ್ದಕ್ಕೆ ನೀವು ಸಿಕ್ಕಿದ್ದೀರಾ ಇವತ್ತು, ದಯವಿಟ್ಟು ನಾನು ಮಾಡಿರೋ ಪಾಪಗಳನ್ನ ನೀವು ಕ್ಷಮಿಸಿ, ನೀವು ನಿಮ್ಮ ಅನುಯಾಯಿಗಳು ಸುರಕ್ಷಿತವಾಗಿ ನೀಲಾಚಲ ಸೇರಿ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಆ ಒಂದು ಮನುಷ್ಯನ ಆಶೀರ್ವಾದ ಮಾಡಿ ಆಮೇಲೆ ಅವರೆಲ್ಲರೂ ಸೇರಿ ನೀಲಾಚಲ ಕಡೆಗೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಇದನ್ನು ಕೇಳಿ ನರೋತ್ತಮರ ಅಜ್ಜನ ಪಾದ ಸ್ಪರ್ಶ ಮಾಡಿದರು ತುಂಬ ಭಕ್ತಿಯಿಂದ. ಇಷ್ಟು ಒಳ್ಳೆ ಒಂದು ಲೀಲೆ ನನಗೆ ಹೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು, ಬಹಳ ಅದ್ಭುತ ಲೀಲೆ, ನನಗೆ ತುಂಬ ಖುಷಿ ಆಯಿತು ಇದು ಕೇಳಿ ಅಂತ ಹೇಳಿ ಮತ್ತೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಭಾರ್ಗಿ ನದಿ ಅಂತ ಸಿಗುತ್ತೆ. ಈ ಜಗನ್ನಾಥ್ಪುರಿಗೆ ಒಂದು 6 ಮೈಲಿಗಳ ಉತ್ತರ ದಿಕ್ಕದಲ್ಲಿ ಈ ನದಿ ಇರುತ್ತೆ. ನರೋತ್ತಮ ಅಲ್ಲಿ ಆ ನೀರಲ್ಲಿ ಸ್ನಾನ ಮಾಡಿ ಹತ್ರ ಇರೋ ಒಂದು ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಭಾಳ ಜನರು ಸೇರಿಬಿಡ್ತಾರೆ ನರೋತ್ತಮನ ಭೇಟಿಯಾಗಲಿಕ್ಕೆ. ಅವರಿಗೆ ಅರ್ಥ ಆಗುತ್ತೆ ಇವರು ಚೈತನ್ಯ ಮಹಾಪ್ರಭುಗಳ ಭಕ್ತರೇ ಆಗಿರಬೇಕು ಅಂತ ಹೇಳಿ. ಆ ಹಳ್ಳಿಯಲ್ಲಿ ಇರೋ ವೃದ್ಧರೆಲ್ಲರೂ, ಚೈತನ್ಯ ಮಹಾಪ್ರಭುಗಳು ನಮ್ಮ ಊರಿಗೆ ಬಂದಿದ್ರು ಗೊತ್ತಾ ಅಂತ ಆ ಒಂದು ವೃತ್ತಾಂತವನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ನರೋತ್ತಮರ ಆ ಹಳ್ಳಿ ಜನರ ಜೊತೆ ಕೂತ್ಕೊಂಡ್ಬಿಡ್ತಾರೆ, ಅಷ್ಟು ಗಮನ ಕೊಟ್ಟು ಕೇಳ್ತಾರೆ. ಯಾಕಂದರೆ ವೈಕುಂಠನಾಥನೇ ಬಂದು ಆ ಒಂದು ಹಳ್ಳಿಯಲ್ಲಿ ಇದ್ದಿದ್ದು ಜಾಗ ಅಲ್ವಾ, ಅವರು ಆ ಹಳ್ಳಿ ಜನರಿಗೆ ಅಷ್ಟು ಒಂದು ಕೃಪೆನ ತೋರಿದಾರಲ್ವಾ, ನಾನು ಇವ್ರ ಜೊತೆ ಸಮಯನ ಕಳೀಬೇಕು ಅಂತ ಹೇಳಿ ಅವ್ರ ಜೊತೆ ಕೂತ್ಕೊಂಡು ಕೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಭಕ್ತರು ಎಲ್ಲರೂ ಈ ಕಡೆ ಬಂದಿದ್ದರು. ಚೈತನ್ಯ ಮಹಾಪ್ರಭುಗಳು ಸ್ನಾನ ಮಾಡೋಕ್ಕೆ ಇದೇ ನದಿಯೊಳಗೆ ಹೋದರು. ಅವರ ಸನ್ಯಾಸ ದಂಡವನ್ನು ಹೊರಗಡೆ ಇಟ್ಟಿದ್ದರು, ನಾನು ನಿತ್ಯಾನಂದ ಪ್ರಭು ಕೈಗಳಲ್ಲಿ ಕೊಟ್ಟಿದ್ದರು. ಅವರು ಸ್ನಾನ ಮಾಡ್ತಾ ಇರಬೇಕಾದ್ರೆ ನಿತ್ಯಾನಂದ ಪ್ರಭುಗಳು ಆ ದಂಡವನ್ನು ಮೂರಾಗಿ ಮುರಿದು ಆ ನದಿಯೊಳಗೇ ಬಿಸಾಡಿಬಿಟ್ರು. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ನದಿಯನ್ನು ದಂಡಭಂಗ ನದಿ ಅಂತ ಕರಿತೀವಿ. ಆ ಸಮಯದಲ್ಲಿ ನಮಗೆ ಅರ್ಥ ಆಗಲಿಲ್ಲ, ಯಾಕೆ ನಿತ್ಯಾನಂದ ಪ್ರಭುಗಳು ಇಂಥ ಒಂದು ಕೆಲಸ ಮಾಡಿದರು. ಆಮೇಲೆ ನಮಗೆ ನಮ್ಮ ಮಹಾಪ್ರಭುಗಳ ಒಂದು ಭಕ್ತರು ನಮಗೆ ಅರ್ಥ ಮಾಡಿಸಿದರು. ನಿತ್ಯಾನಂದ ಪ್ರಭುಗಳಿಗೆ ಗೊತ್ತಿತ್ತು, ಶ್ರೀ ಚೈತನ್ಯ ಮಹಾಪ್ರಭು ಬಂದು ದೇವೋತ್ತಮ ಪರಮ ಪುರುಷ ಸಾಕ್ಷಾತ್, ಅವರು ಸನ್ಯಾಸನೇ ತಗೋಬಾರ್ದಾಗಿತ್ತು, ಅದು ತಗೊಂಡು ಮತ್ತೆ ದಂಡ ಬೇರೆ ಹಿಡ್ಕೊಂಡು ನಡಿಬೇಕಾ ಭಗವಂತ? ಯಾಕೆ ಭಗವಂತ ಹಾಗೆ ಆ ಒಂದು ಭಾರ, ಆ ಒಂದು ತೊಂದರೆ ಅಂತ ಹೇಳಿ ಮುರಿದು ಹಾಕಿಬಿಟ್ರು. ಚೈತನ್ಯ ಮಹಾಪ್ರಭುಗಳು ಪರಮಹಂಸ, ಅವರಿಗೆ ಒಂದು ದಂಡ ಹಿಡಿಯೋ ಅವಶ್ಯಕತೆ ಇರಲೇ ಇಲ್ಲ ಅಂತ ನಿತ್ಯಾನಂದ ಪ್ರಭುಗಳು ಎಲ್ಲರಿಗೂ ಅರ್ಥ ಮಾಡಿಸಿದರು. ಈ ರೀತಿಯಲ್ಲಿ ನರೋತ್ತಮರು ಇದನ್ನು ಕೇಳಿ ಆ ಒಂದು ನದಿಗೆ ಪ್ರಣಾಮಗಳು ಮಾಡಿ ಆ ಹಳ್ಳಿಯಲ್ಲಿರೋ ಪ್ರತಿಯೊಬ್ಬ ವೃದ್ಧರಿಗೂ ನಮಸ್ಕಾರ ಮಾಡಿಕೊಂಡು ಅವರ ದಾರಿಯಲ್ಲಿ ನಡೆಯೋಕ್ಕೆ ಶುರು ಮಾಡ್ತಾರೆ ಜಗನ್ನಾಥ್ಪುರಿ ಕಡೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಗನ್ನಾಥ್ಪುರಿ ಕಡೆ ನಡೆಯೋಕ್ಕೆ ಶುರು ಮಾಡಿದರು. ಥ್ಯಾಂಕ್ ಯು ವೆರಿ ಮಚ್ ಡಿವೋಟೀಸ್. ಹರೇ ಕೃಷ್ಣ.